ಗುರುತತ್ವ ಬಲರಾಮ. ಯಾರು ನಿಜವಾದ ಗುರುಗಳು ಎಂದು ನಾವು ಹಿಂದಿನ ಉಪನ್ಯಾಸಗಳಲ್ಲಿ ನೋಡಿದೆವು. ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಸಂಪ್ರದಾಯಗಳಲ್ಲಿನ ಆಚಾರ್ಯರು ನಿಜವಾದ ಗುರುಗಳು. ನಾವು ಅಂತಹ ಗುರುಗಳಿಗೆ ಶರಣಾಗಬೇಕು. ಇಲ್ಲದಿದ್ದರೆ ನಾವು ಪರಿಪೂರ್ಣತೆಯನ್ನು ಅಂದರೆ ಪರ್ಫೆಕ್ಷನ್, ಬಾಳಿನಲ್ಲಿ ಪರ್ಫೆಕ್ಷನ್ ಹೊಂದಲು ಸಾಧ್ಯವಿಲ್ಲ. ಪರ್ಫೆಕ್ಷನ್ ಅಂದರೆ ಏನು? ಪರಿಪೂರ್ಣತೆ ಅಂದರೆ ಏನು? ನಾವು ದೇವೋತ್ತಮ ಪರಮ ಪುರುಷನಿಗೆ ಶರಣಾಗುವುದು, ಇದೇ ಪರಿಪೂರ್ಣತೆ. ನಾವು ಈಗ ಅನೇಕ ಮಂದಿಗೆ ದಾಸರಾಗಿದ್ದೇವೆ. ಇದನ್ನು ಬಿಟ್ಟು ನಮ್ಮ ದಾಸ್ಯತನವನ್ನು ಭಗವಂತನಿಗೆ ಅರ್ಪಿಸಬೇಕು, ಅಂದರೆ ನಮ್ಮ ಸೇವೆಯನ್ನು ಭಗವಂತನಿಗೆ ಅರ್ಪಿಸಬೇಕು. ನಾವು ಭಗವಂತನಿಗೆ ಶರಣಾಗಬೇಕು, ಆಗ ನಮ್ಮ ಬಾಳು ಸಾರ್ಥಕವಾದಂತೆ. ಆದರೆ ನಾವು ಭಗವಂತನಿಗೆ ಶರಣಾಗುವುದು ಹೇಗೆ ಎಂಬುದು ನಮಗೆ ಗುರುಗಳ ಮುಖಾಂತರವೇ ಗೊತ್ತಾಗುತ್ತದೆ. ಗುರು ಶಿಷ್ಯ ಪರಂಪರೆಯಲ್ಲಿ ಬರುತ್ತಿರುವ ಆಚಾರ್ಯರ ದಯೆಯಿಂದಲೇ ನಮಗೆ ಸತ್ಯವು ತಿಳಿಯುತ್ತದೆ. ಆದ್ದರಿಂದ ನಾವು ಸಂಪ್ರದಾಯದಲ್ಲಿ ಬರುತ್ತಿರುವಂತಹ ಗುರುಗಳಿಗೆ ಶರಣಾಗಬೇಕು, ಆಗಲೇ ಪರಿಪೂರ್ಣತೆಯನ್ನು ಹೊಂದಲು ಸಾಧ್ಯ. ಗುರುಗಳಿಗೆ ನಾವು ಶರಣಾಗಬೇಕು ಎಂದು ಶ್ರೀಕೃಷ್ಣನೇ ನಮಗೆ ಭಗವದ್ಗೀತೆಯಲ್ಲಿ ಕೂಡ ಹೇಳುತ್ತಾನೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶ್ಯಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು. ಗುರುಗಳಿಗೆ ಚೆನ್ನಾಗಿ ಸೇವೆ ಮಾಡು, ಪ್ರಶ್ನೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದ್ದರಿಂದ ಅವರು ನಿನಗೆ ಜ್ಞಾನೋಪದೇಶವನ್ನು ಮಾಡಬಲ್ಲರು. ಈ ರೀತಿಯಲ್ಲಿ ಹೇಳುತ್ತಾನೆ ಕೃಷ್ಣನು. ಮತ್ತೊಂದು ಕಡೆ ಕೂಡ ಮುಂಡಕ ಉಪನಿಷತ್ತಿನಲ್ಲಿ ಹೀಗೆ ಹೇಳಿದೆ, ತದ್ವಿಜ್ಞಾನಾರ್ಥಂ ಸ ಗುರುಂ ಏವಾಭಿ ಗಚ್ಚೇತ್ ಸಮಿತ್ಪಾಣಿಹಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಎಲ್ಲವನ್ನೂ ತಿಳಿಯಲು, ಸತ್ಯವನ್ನು ಅರಿಯಲು ಒಬ್ಬ ವ್ಯಕ್ತಿಯು ಗುರುಗಳ ಬಳಿಗೆ ಹೋಗಬೇಕು. ನಿಜವಾದ ಗುರುಗಳು ವೇದಗಳನ್ನು ತಿಳಿದವರಾಗಿರುತ್ತಾರೆ, ದೃಢ ನಂಬಿಕೆಯಿಂದ ಬಲವಾಗಿ ಭಗವಂತನ ಭಕ್ತನಾಗಿರುತ್ತಾರೆ. ಬಲವಾದ ಭಕ್ತನು ಅಂದರೆ ದೇಹದ ಬಲವಲ್ಲ, ದೇಹದಲ್ಲಿ ಮಾಂಸವನ್ನು ಬೆಳೆಸಿರುವುದಲ್ಲ. ಅಲ್ಪ ಬುದ್ಧಿಯವರು, ಮಾಯಾವಾದಿಗಳು ಬಲ ಅಂದರೆ ಫಿಸಿಕಲ್ ಸ್ಟ್ರೆಂತ್ ಎಂದು ಹೇಳುತ್ತಾರೆ, ದೇಹದ ಶಕ್ತಿ ಎಂದು ಹೇಳುತ್ತಾರೆ. ಆದರೆ ಇದು ಸತ್ಯವಲ್ಲ. ನಮಗೆ ನಿಜವಾಗಿಯೂ ಬೇಕಾದ ಬಲ ಆಧ್ಯಾತ್ಮ ಬಲ, ಸ್ಪಿರಿಚುವಲ್ ಸ್ಟ್ರೆಂತ್. ನಮಗೆ ಆಧ್ಯಾತ್ಮ ಬಲ ಬೇಕೆಂದರೆ ಶ್ರೀ ಬಲರಾಮನಿಗೆ ಶರಣಾಗಬೇಕು. ಬಲರಾಮನು ಶ್ರೀಕೃಷ್ಣನ ಅಣ್ಣ. ಈ ಭೌತಿಕ ಪ್ರಪಂಚದಲ್ಲಿ ಬಲರಾಮನು ಅವತರಿಸಿದ ಲೀಲೆಯು ತುಂಬ ಅದ್ಭುತವಾದ ಲೀಲೆ. ವಸುದೇವನಿಗೆ ಹಾಗೂ ದೇವಕಿಗೆ ಮದುವೆಯಾಗುತ್ತದೆ. ದೇವಕಿಯ ಅಣ್ಣನು ಕಂಸ, ದೊಡ್ಡಪ್ಪ ಚಿಕ್ಕಪ್ಪಂದಿರ ಮಕ್ಕಳು ದೇವಕಿ ಹಾಗೂ ಕಂಸ. ದೇವಕಿಯ ತಂದೆ ದೇವಕ, ಕಂಸನ ತಂದೆ ಉಗ್ರಸೇನ. ಉಗ್ರಸೇನ ಹಾಗೂ ದೇವಕ ಅಣ್ಣ ತಮ್ಮಂದಿರು. ಈ ರೀತಿಯಲ್ಲಿ ಕಂಸ ಹಾಗೂ ದೇವಕಿ ಅಣ್ಣ ತಂಗಿಯಂದಿರು. ಕಂಸನಿಗೆ ದೇವಕಿ ಅಂದರೆ ತುಂಬ ಪ್ರೀತಿ. ಎಷ್ಟು ಪ್ರೀತಿ ಇತ್ತೆಂದರೆ, ದೇವಕಿಗೆ ಮದುವೆಯಾದ ನಂತರ ಕಂಸನೇ ತನ್ನ ತಂಗಿ ಹಾಗೂ ಭಾವನ ರಥವನ್ನು ಓಡಿಸುತ್ತಾನೆ. ಆಗ ಒಂದು ಅಶರೀರವಾಣಿ ಅಂದರೆ ಆಕಾಶವಾಣಿ ಕೇಳಿಸುತ್ತದೆ ಕಂಸನಿಗೆ, ನಿನ್ನ ತಂಗಿಯ ಅಷ್ಟಮ ಗರ್ಭವೋ ಅಂದರೆ ಎಂಟನೆಯ ಸಂತಾನವೋ ನಿನ್ನನ್ನು ಸಾಯಿಸುತ್ತದೆ ಮೂರ್ಖನೇ. ಈ ರೀತಿಯಲ್ಲಿ ಕೇಳಿಸುತ್ತದೆ ಕಂಸನಿಗೆ. ಇದನ್ನು ಕೇಳಿದ ಕಂಸನು ತಕ್ಷಣವೇ ದೇವಕಿಯನ್ನು ಕೊಲ್ಲಲು ಸಿದ್ಧನಾಗುತ್ತಾನೆ. ನೋಡಿ ಸ್ವಾರ್ಥತನ, ತನ್ನ ಪ್ರೀತಿಯ ತಂಗಿಯನ್ನು ಈಗ ಸಾಯಿಸಲು ಇಚ್ಛಿಸುತ್ತಿದ್ದಾನೆ. ಅಸುರರು ತಮ್ಮ ಸ್ವಾರ್ಥಕ್ಕಾಗಿ ಏನನ್ನಾದರೂ ಮಾಡುತ್ತಾರೆ. ಪರೀಕ್ಷಿತ್ ಮಹಾರಾಜನಿಗೂ ಮರಣವು ಯಾರಿಂದ ಬರುತ್ತದೆ ಎಂದು ಚೆನ್ನಾಗಿ ಗೊತ್ತಿತ್ತು. ಯಾವಾಗ ಮೃತ್ಯುವು ತನ್ನ ಬಳಿಗೆ ಬರುತ್ತದೆ ಎಂದು ಚೆನ್ನಾಗಿ ಗೊತ್ತಿತ್ತು. ಒಂದು ಸರ್ಪದಿಂದ ಪರೀಕ್ಷಿತ್ ಮಹಾರಾಜನು ಸಾಯಲ್ಪಡುತ್ತಾನೆ ಎಂದು ಅವನಿಗೆ ಚೆನ್ನಾಗಿ ಗೊತ್ತು. ಹೀಗಾಗಿ ಪರೀಕ್ಷಿತ್ ಮಹಾರಾಜನು ಮನಸ್ಸು ಮಾಡಿದ್ದರೆ ಇಡೀ ಸರ್ಪ ಕುಲವನ್ನೇ ಸರ್ವನಾಶ ಮಾಡುವಷ್ಟು ಶಕ್ತಿ ಇತ್ತು. ಪರೀಕ್ಷಿತ್ ಮಹಾರಾಜನ ಕಥೆಯನ್ನು ಬಿಡಿ, ತನ್ನ ಮಗನಾದ ಜನಮೇಜಯನು ಇಡೀ ಸರ್ಪಗಳ ಕುಲವನ್ನೇ ನಾಶ ಮಾಡಲು ವಾಸ್ತವವಾಗಿ ಒಂದು ಯಜ್ಞವನ್ನೇ ಮಾಡುತ್ತಾನೆ. ಎಷ್ಟೊಂದು ಮಹರ್ಷಿಗಳನ್ನು ಸೇರಿಸಿಕೊಂಡು ಒಂದು ಮಹಾಯಾಗವನ್ನು ಮಾಡುತ್ತಾನೆ ಜನಮೇಜಯನು. ತನ್ನ ತಂದೆಯಾದ ಪರೀಕ್ಷಿತ್ ಮಹಾರಾಜನು ಒಂದು ಸರ್ಪದಿಂದ ಕಚ್ಚಲ್ಪಟ್ಟು ಸತ್ತನು ಎಂಬುವ ವಿಷಯವನ್ನು ತಿಳಿದ ಕೂಡಲೇ ಸರ್ಪಗಳ ವಂಶವನ್ನೇ ನಿರ್ವಂಶ ಮಾಡಲು ಒಂದು ದೊಡ್ಡ ಯಜ್ಞವನ್ನು ಮಾಡುತ್ತಾನೆ. ಸೃಷ್ಟಿಯ ಎಲ್ಲಾ ಹಾವುಗಳು ಮಂತ್ರೋಚ್ಚಾರಣೆಗಳಿಂದ ಯಜ್ಞದಲ್ಲಿ ಬಂದು ಬೀಳಲು ಪ್ರಾರಂಭಿಸಿದವು. ಆದರೆ ಋಷಿಗಳು ಜನಮೇಜಯನನ್ನು ತಡೆಯುತ್ತಾರೆ. ಇನ್ನೇನು ಹೆಚ್ಚು ಕಡಿಮೆ ಸರ್ಪಗಳ ಕುಲವೇ ನಾಶವಾಗುವ ಸಮಯದಲ್ಲಿ ಋಷಿಗಳು ತಡೆಯುತ್ತಾರೆ. ನೋಡಿ, ಇದು ವೈಷ್ಣವನಿಗೆ ಇರುವ ಶಕ್ತಿ. ಜನಮೇಜಯನಿಗೆ ಅಷ್ಟೊಂದು ಶಕ್ತಿ ಇರಬೇಕಾದರೆ ಇನ್ನು ತನ್ನ ತಂದೆಯಾದ ಪರೀಕ್ಷಿತ್ ಮಹಾರಾಜನಿಗೆ ಎಷ್ಟು ಶಕ್ತಿ ಇರಬೇಕೆಂದು ನೀವೇ ಯೋಚಿಸಿ. ಪರೀಕ್ಷಿತ್ ಮಹಾರಾಜನು ಇಡೀ ಬ್ರಹ್ಮಾಂಡವನ್ನೇ ಅತಿ ಸುಂದರವಾಗಿ ಆಳುತ್ತಿದ್ದನು. ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಪ್ರಜೆಗಳನ್ನು, ಕೃಷ್ಣ ಭಕ್ತಿಯಲ್ಲಿ ರಾಜ್ಯವನ್ನು ಆಳುತ್ತಿದ್ದನು. ರಾಮ ರಾಜ್ಯವು ಪರೀಕ್ಷಿತ್ ಮಹಾರಾಜನ ರಾಜ್ಯವು. ದೇವತೆಗಳಿಗೆ ಒಂದು ವಿಶೇಷವಾದ ಶಕ್ತಿ ಇದೆ. ಏನೆಂದರೆ, ಯಾರಿಗೆ ಬೇಕೋ ಅವರಿಗೆ ಮಾತ್ರ ಕಾಣಿಸಿಕೊಳ್ಳಬಹುದು. ಈಗ ಒಂದು ಕಡೆ 10 ಜನರಿದ್ದಾರೆ, ಆ 10 ಜನರಲ್ಲಿ ಬರೀ ಒಬ್ಬರಿಗೆ ಮಾತ್ರ ಕಾಣಿಸಿಕೊಳ್ಳಬೇಕು ಎಂದು ಒಂದು ದೇವತೆ ನಿರ್ಧರಿಸಿದರೆ ಸಾಕು, ಬರೀ ಆ ಒಬ್ಬನಿಗೆ ಮಾತ್ರ ಆ ದೇವತೆ ಕಾಣಿಸಿಕೊಳ್ಳುತ್ತಾನೆ. ಇದು ದೇವತೆಗಳಿಗೆ ಇರುವ ಶಕ್ತಿ. ಪರೀಕ್ಷಿತ್ ಮಹಾರಾಜನು ಯಜ್ಞಗಳನ್ನು ಮಾಡುತ್ತಿರಬೇಕಾದರೆ ಸ್ವರ್ಗಲೋಕಗಳಿಂದ ದೇವತೆಗಳು ಬಂದು ನೋಡುತ್ತಿದ್ದರು. ಅಷ್ಟೊಂದು ಭಕ್ತಿಪೂರ್ವಕವಾಗಿ ಯಜ್ಞಾಚಾರಣೆಗಳನ್ನು ಮಾಡುತ್ತಿದ್ದನು ಪರೀಕ್ಷಿತ್ ಮಹಾರಾಜನು. ಒಬ್ಬ ಮನುಷ್ಯನು ಯಜ್ಞವನ್ನು ಮಾಡಿದರೆ ದೇವತೆಗಳೇ ಬಂದು ನೋಡುವುದು ಒಂದು ಆಶ್ಚರ್ಯವಾದ ವಿಷಯ. ಈಗ ಆ ದೇವತೆಗಳು ಪರೀಕ್ಷಿತ್ ಮಹಾರಾಜನಿಗೆ ಕಾಣಿಸಿಕೊಳ್ಳುತ್ತಿದ್ದರು. ಇದು ಮತ್ತೊಂದು ಆಶ್ಚರ್ಯವಾದ ವಿಷಯ. ಆದರೆ ಮೂರನೇ ಆಶ್ಚರ್ಯಕರವಾದ ವಿಷಯವೇನೆಂದರೆ, ಪರೀಕ್ಷಿತ್ ಮಹಾರಾಜನ ಪ್ರಜೆಗಳಿಗೆ ಕೂಡ ದೇವತೆಗಳು ಕಾಣಿಸಿಕೊಳ್ಳುತ್ತಿದ್ದರು. ನೋಡಿ, ಇದು ಪರೀಕ್ಷಿತ್ ಮಹಾರಾಜನ ಪ್ರಜೆಗಳಿಗೆ ಇದ್ದ ಅರ್ಹತೆ. ಇಡೀ ಭೂಮಂಡಲವನ್ನು ಆಳುತ್ತಿದ್ದನು ಪರೀಕ್ಷಿತ್ ಮಹಾರಾಜನು. ಇಡೀ ಭೂಮಂಡಲವನ್ನು ಆಳುತ್ತಿದ್ದ ಪರೀಕ್ಷಿತ್ ಮಹಾರಾಜನಿಗೆ ದೇವತೆಗಳು ಕಾಣಿಸುವ ವಿಷಯವನ್ನು ಪಕ್ಕದಲ್ಲಿಡಿ, ಪರೀಕ್ಷಿತ್ ಮಹಾರಾಜನ ಪ್ರಜೆಗಳಿಗೆ ಕೂಡ ದೇವತೆಗಳು ಕಾಣಿಸುತ್ತಿದ್ದರು. ಇದು ಪರೀಕ್ಷಿತ್ ಮಹಾರಾಜನ ಪ್ರಜೆಗಳಿಗೆ ಇದ್ದ ಅರ್ಹತೆ. ಈ ರೀತಿಯಲ್ಲಿ ಪರೀಕ್ಷಿತ್ ಮಹಾರಾಜನು ತನ್ನ ಪ್ರಜೆಗಳನ್ನು ಸರಿಯಾದ ರೀತಿಯಲ್ಲಿ ಕೃಷ್ಣ ಭಕ್ತಿಯಲ್ಲಿ ಬೆಳೆಸಿದನು. ಪ್ರಜೆಗಳು, ಜನರು ಪರೀಕ್ಷಿತ್ ಮಹಾರಾಜನನ್ನು ತಮ್ಮ ತಂದೆ ತಾಯಿಯಾಗಿ ಪ್ರೀತಿಸುತ್ತಿದ್ದರು. ಇದು ಪರೀಕ್ಷಿತ್ ಮಹಾರಾಜನ ಮಹತ್ವ. ಈ ಪರೀಕ್ಷಿತ್ ಮಹಾರಾಜನು ಅಭಿಮನ್ಯುವಿನ ಮಗ. ಅಭಿಮನ್ಯು ಅರ್ಜುನನ ಮಗ. ಪಾಂಡವರಿಗೆ ಹಾಗೂ ಕೌರವರಿಗೆ ನಡೆದ ಯುದ್ಧದಲ್ಲಿ ಕೊನೆಯದಾಗಿ ಉಳಿದ ಒಬ್ಬನೇ ಒಬ್ಬನು ಪರೀಕ್ಷಿತ್ ಮಹಾರಾಜನು. ತನ್ನ ತಾಯಿ ಗರ್ಭದಲ್ಲಿ, ಉತ್ತರೆಯ ಗರ್ಭದಲ್ಲಿ ಸೃಷ್ಟಿಯಾಗಿದ್ದನು. ಆಗ ನೀಚನಾದ ಅಶ್ವತ್ಥಾಮನು, ದ್ರೋಣಾಚಾರ್ಯ ಪುತ್ರನಾದ ಅಶ್ವತ್ಥಾಮನು, ಪಾಂಡವರ ಕುಲೋದ್ಧಾರಕನಾದ, ವಂಶೋದ್ಧಾರಕನಾದ ಉತ್ತರ ಹಾಗೂ ಅಭಿಮನ್ಯುವಿನ ಮಗುವಾದ ಪರೀಕ್ಷಿತ್ ಮಹಾರಾಜನನ್ನು ಗರ್ಭದಲ್ಲೇ ಸಾಯಿಸಲು ಒಂದು ಬ್ರಹ್ಮಾಸ್ತ್ರವನ್ನು ಬಿಡುತ್ತಾನೆ. ನೋಡಿ, ಅಸ್ತ್ರಗಳ ಪ್ರಯೋಗ ಹೀಗಿರಬೇಕು. ಇಂದಿನ ಅಸ್ತ್ರಗಳ ಪ್ರಯೋಗ ಎಲ್ಲರನ್ನು ನಾಶ ಮಾಡುತ್ತದೆ. ಒಬ್ಬನು ತಪ್ಪು ಮಾಡುತ್ತಾನೆ, ಆದರೆ ಒಂದು ಭಯಂಕರವಾದ ಅಸ್ತ್ರವನ್ನು ಪ್ರಯೋಗಿಸಿದರೆ ಸುತ್ತಮುತ್ತಲಿರುವವರೆಲ್ಲರೂ ನಾಶವಾಗುತ್ತಾರೆ. ಆಟೋಮಿಕ್ ಬಾಂಬ್, ನ್ಯೂಕ್ಲಿಯರ್ ಬಾಂಬ್, ಇಂತಹ ಭಯಂಕರವಾದ ಅಸ್ತ್ರಗಳನ್ನು ನಮ್ಮ ಆಧುನಿಕ ವಿಜ್ಞಾನಿಗಳು ಪ್ರಯೋಗಿಸುತ್ತಾರೆ, ಆದರೆ ಅವುಗಳು ಎಲ್ಲವನ್ನು ನಾಶ ಮಾಡುತ್ತವೆ. ಹಿರೋಶಿಮಾ ಹಾಗೂ ನಾಗಸಕ್ಯ ಚರಿತ್ರೆ ಎಲ್ಲರಿಗೂ ನೆನಪುಂಟು. ನ್ಯೂಕ್ಲಿಯರ್ ಬಾಂಬ್ ಪ್ರಯೋಗಿಸಿದಾಗ ಎಲ್ಲರೂ ಸತ್ತರು. ಆದರೆ ಇದು ಮೂರ್ಖತನ. ಆಗಿನ ಕಾಲದಲ್ಲಿ, ಹಿಂದಿನ ಯುಗಗಳಲ್ಲಿ ಯಾರನ್ನು ಸಾಯಿಸಬೇಕೋ ಅವರನ್ನು ಮಾತ್ರ ಸಾಯಿಸಬಹುದು. ತುಂಬಾ ಶಕ್ತಿಯುತವಾದ ಆಯುಧಗಳು, ಬ್ರಹ್ಮಾಸ್ತ್ರ, ನ್ಯೂಕ್ಲಿಯರ್ ವೆಪನ್. ಆದರೆ ಯಾರನ್ನು ಬೇಕೋ ಅವರನ್ನು ಮಾತ್ರ ಸಾಯಿಸುವುದಕ್ಕೆ ಮಂತ್ರದಿಂದ ಅಸ್ತ್ರವನ್ನು ಚಲಿಸಬಹುದು. ಈ ರೀತಿಯಲ್ಲಿ ಅಶ್ವತ್ಥಾಮನು ಉತ್ತರೆಯ ಗರ್ಭದಲ್ಲಿದ್ದ ಶಿಶುವನ್ನು ಅಂದರೆ ಪರೀಕ್ಷಿತ್ ಮಹಾರಾಜನನ್ನು ಸಾಯಿಸಲು ಬ್ರಹ್ಮಾಸ್ತ್ರವನ್ನು ಬಿಡುತ್ತಾನೆ. ಆದರೆ ಕೃಷ್ಣನು ಪಾಂಡವರ ಹಿತಕಾರಿ, ಏಕೆಂದರೆ ಪಾಂಡವರಿಗೆ ಹಾಗೂ ಪಾಂಡವರ ತಾಯಿಯಾದ ಕುಂತಿದೇವಿಗೆ ಕೃಷ್ಣ ಅಂದರೆ ತುಂಬ ಪ್ರಾಣ. ಕೃಷ್ಣನು ದೇವೋತ್ತಮ ಪರಮ ಪುರುಷನು ಎಂದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ಅವರು ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗಿದ್ದರು. ಅರ್ಜುನನಿಗೆ ಇದ್ದ ಭಕ್ತಿಯ ಕಾರಣದಿಂದಲೇ ಕೃಷ್ಣನು ಅವನಿಗೆ ಸಾರಥಿಯಾದನು, ಪಾರ್ಥಸಾರಥಿ ಎಂದೇ ಪ್ರಸಿದ್ಧನಾದನು. ಇದು ಕೃಷ್ಣನಿಗೆ ಪಾಂಡವರ ಮೇಲೆ ಇದ್ದ ಪ್ರೀತಿ. ರಥವನ್ನು ಓಡಿಸುವ ಸಾರಥಿಯಾಗಲು ಕೂಡ ಸಿದ್ಧನಾಗಿದ್ದನು ಶ್ರೀಕೃಷ್ಣನು. ಈಗ ಅರ್ಜುನನ ಮಗನ ಮಗನನ್ನು ಸಾಯಿಸಲು ಬಿಟ್ಟ ಅಸ್ತ್ರವನ್ನು, ಅಂದರೆ ಅರ್ಜುನನ ಮೊಮ್ಮಗನನ್ನು ಸಾಯಿಸಲು ಪ್ರಯೋಗಿಸಿದ ಅಸ್ತ್ರವನ್ನು ಶ್ರೀಕೃಷ್ಣನೇ ನಿಲ್ಲಿಸುತ್ತಾನೆ, ಪರೀಕ್ಷಿತ್ ಮಹಾರಾಜನನ್ನು ರಕ್ಷಿಸುತ್ತಾನೆ. ಗರ್ಭದಲ್ಲಿ ಪ್ರವೇಶಿಸಿ ಶ್ರೀಕೃಷ್ಣನು ಪರೀಕ್ಷಿತ್ ಮಹಾರಾಜನನ್ನು ಕಾಪಾಡುತ್ತಾನೆ. ನೋಡಿ, ರಾಕೆ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಕೆಕೆ. ಕೃಷ್ಣನು ಯಾರನ್ನಾದರೂ ಕಾಪಾಡಬೇಕು, ರಕ್ಷಿಸಬೇಕು ಎಂದು ನಿಶ್ಚಯಿಸಿದರೆ ಸಾಕು, ಇಡೀ ಸೃಷ್ಟಿಯಲ್ಲಿ ಯಾರೇ ಆಗಲಿ ಅವನನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಕೃಷ್ಣನು ಯಾರನ್ನಾದರೂ ಮುಗಿಸಬೇಕೆಂದು ನಿರ್ಧರಿಸಿದರೆ ಸಾಕು, ಇಡೀ ಸೃಷ್ಟಿಯಲ್ಲಿ ಯಾರೇ ಆಗಲಿ ಅವನನ್ನು ಕಾಪಾಡಲು ಸಾಧ್ಯವಿಲ್ಲ. ರಾವಣನು ಶಿವನ ಪರಮ ಭಕ್ತನು. ವಾಸ್ತವವಾಗಿ ಅಸುರರು ಭೌತಿಕ ಪ್ರಪಂಚದ ಸುಖಗಳಿಗಾಗಿ, ಇಂದ್ರಿಯ ತೃಪ್ತಿಗಳಿಗಾಗಿ ದೇವತೆಗಳನ್ನು ಪೂಜಿಸುತ್ತಾರೆ. ಅಂತಹವರನ್ನು ಭಕ್ತರು ಎಂದು ಹೇಳಲು ಸಾಧ್ಯವಿಲ್ಲ. ಆದರೂ ಮಾತಿಗೆ ಹೇಳುತ್ತೇವೆ ಅಷ್ಟೆ. ರಾವಣನು ಶಿವನ ಪರಮ ಭಕ್ತನು. ರಾವಣನು ಸೀತಾದೇವಿಯನ್ನು ಅಪಹರಿಸಿ ನೀಚ ಕೆಲಸವನ್ನು ಮಾಡಿದ. ಆಗ ಯುದ್ಧಕ್ಕೆ ಬಂದನು ರಾಮನು, ಎಲ್ಲರನ್ನು ಮುಗಿಸಿ ಹಾಕಿದನು. ರಾವಣನ ಸೈನ್ಯದ ಎಲ್ಲ ಯೋಧರನ್ನು ಸಾಯಿಸಿದನು, ರಾವಣನ ಮಕ್ಕಳನ್ನು ಸಂಹರಿಸಿದನು. ಈಗ ಇನ್ನು ಉಳಿದಿರುವುದು ಬರೀ ರಾವಣನು. ಈ ರಾವಣನು ಶಿವನ ಆಶ್ರಯವನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ಶಿವನು ಆಶ್ರಯವನ್ನು ನೀಡದೆ ಸುಮ್ಮನೆ ಇರುತ್ತಾನೆ, ರಕ್ಷಣೆಯನ್ನು ನೀಡಲು, ರಾವಣನನ್ನು ಕಾಪಾಡಲು ಬರುವುದಿಲ್ಲ. ಆಗ ಪಾರ್ವತಿದೇವಿ ಕೇಳುತ್ತಾಳೆ, ರಾವಣನು ನಿಮ್ಮ ಪರಮ ಭಕ್ತನು, ಈಗ ಅವನು ಕಷ್ಟದಲ್ಲಿದ್ದಾನೆ, ಏಕೆ ನೀವು ಅವನನ್ನು ಕಾಪಾಡಲು ಹೋಗುತ್ತಿಲ್ಲ? ಆಗ ಶಿವನು ಹೇಳುತ್ತಾನೆ, ಪಾರ್ವತಿ, ಆ ಶ್ರೀರಾಮಚಂದ್ರನು ದೇವೋತ್ತಮ ಪರಮಪುರುಷನು. ದೇವೋತ್ತಮ ಪರಮಪುರುಷನು ಯಾರನ್ನಾದರೂ ಸಾಯಿಸಲು ನಿರ್ಧರಿಸಿದರೆ ಯಾರು ತಾನೇ ಅವನನ್ನು ರಕ್ಷಿಸಬಹುದು? ಅಥವಾ ದೇವೋತ್ತಮ ಪರಮಪುರುಷನು ಒಬ್ಬನನ್ನು ರಕ್ಷಿಸಲು ನಿರ್ಧರಿಸಿದರೆ ಯಾರಿಗೆ ತಾನೇ ಅವನನ್ನು ಸಾಯಿಸಲು ಸಾಧ್ಯ? ಶ್ರೀಕೃಷ್ಣನ ಅವತಾರವೇ ಶ್ರೀರಾಮಚಂದ್ರನು. ಈಗ ಶ್ರೀರಾಮಚಂದ್ರನು ರಾವಣನನ್ನು ಸಾಯಿಸಲು ನಿಶ್ಚಯಿಸಿದ್ದಾನೆ. ಇದರಿಂದ ಯಾರೇ ಆಗಲಿ ರಾವಣನನ್ನು ರಕ್ಷಿಸಲು ಸಾಧ್ಯವಿಲ್ಲ. ಈ ರೀತಿಯಲ್ಲಿ ಶಿವನು ಹೇಳುತ್ತಾನೆ ಪಾರ್ವತಿದೇವಿಗೆ, ನೋಡಿ, ಇದು ಕೃಷ್ಣನ ಒಂದು ನಿರ್ಧಾರಕ್ಕೆ ಇರುವ ಶಕ್ತಿ. ಹೇಗೆ ಶ್ರೀರಾಮಚಂದ್ರನು ರಾವಣನನ್ನು ಮುಗಿಸಿ ಹಾಕಲು ನಿರ್ಧರಿಸಿದನೋ ಅದೇ ರೀತಿಯಲ್ಲಿ ಕೃಷ್ಣನು ಪರೀಕ್ಷಿತ್ ಮಹಾರಾಜನನ್ನು ಉತ್ತರೆಯ ಗರ್ಭದಲ್ಲಿ ರಕ್ಷಿಸಬೇಕೆಂದು ನಿರ್ಧರಿಸಿದನು. ಇದು ಪರೀಕ್ಷಿತ್ ಮಹಾರಾಜನಿಗೆ ಇದ್ದ ಭಕ್ತಿ ಹಾಗೂ ಅದೃಷ್ಟ. ಸಾಕ್ಷಾತ್ ಆ ಕೃಷ್ಣನ ರಕ್ಷಣೆಯನ್ನೇ ಹೊಂದಿದ್ದ ಪರೀಕ್ಷಿತ್ ಮಹಾರಾಜನಿಗೆ ಬ್ರಾಹ್ಮಣನ ಮಗನು ಹಾಕಿದ ಶಾಪವನ್ನು ಮುರಿದು ಹಾಕುವ ಶಕ್ತಿ ಇತ್ತು. ಬ್ರಾಹ್ಮಣನ ಮಗನು ಪರೀಕ್ಷಿತ್ ಮಹಾರಾಜನಿಗೆ ಇನ್ನು 7 ದಿನಗಳಲ್ಲಿ ಒಂದು ಸರ್ಪದಿಂದ ಕಚ್ಚಲ್ಪಟ್ಟು ಸಾಯಬೇಕು ಎಂದು ಶಾಪವನ್ನು ಹಾಕುತ್ತಾನೆ. ಆ ಶಾಪವನ್ನು ನಾಶ ಮಾಡುವುದು ವೈಷ್ಣವನಾದ ಪರೀಕ್ಷಿತ್ ಮಹಾರಾಜನಿಗೆ ತುಂಬಾ ಸುಲಭವಾದ ವಿಷಯ. ಆದರೂ ಅವನಿಗೆ ಶಾಪವನ್ನು ನಾಶ ಮಾಡುವ ಶಕ್ತಿ ಇದ್ದರೂ ಅವನು ಬ್ರಾಹ್ಮಣನ ಶಾಪವನ್ನು ಸ್ವೀಕರಿಸಿದನು. ಇದು ಕೃಷ್ಣನ ಪರಮ ಭಕ್ತನಾದ ಪರೀಕ್ಷಿತ್ ಮಹಾರಾಜನಿಗೆ ಇದ್ದ ಗುಣ. ಏಳು ದಿನಗಳಲ್ಲಿ ಇನ್ನು ನಾನು ಸಾಯುತ್ತೇನೆ ಎಂದು ತಿಳಿದ ಕೂಡಲೇ ಪರೀಕ್ಷಿತ್ ಮಹಾರಾಜನು ತನ್ನ ಸಾಮ್ರಾಜ್ಯವನ್ನು ಬಿಟ್ಟು, ಪ್ರೀತಿಯ ಪ್ರಜೆಗಳನ್ನು ಬಿಟ್ಟು, ಕುಟುಂಬವನ್ನು ಬಿಟ್ಟು ಎಲ್ಲವನ್ನು ತ್ಯಜಿಸಿ ಯಮುನಾ ನದಿ ತೀರ ಬಂದು ಕುಳಿತನು. ಆಗ ಭಗವಂತನು ತನ್ನ ಭಕ್ತನಿಗಾಗಿ, ಪರೀಕ್ಷಿತ್ ಮಹಾರಾಜನಿಗಾಗಿ ಗುರುಗಳನ್ನು ಕಳುಹಿಸಿದನು. ಅವರೇ ಶುಕಮುನಿಗಳು. ಏಳು ದಿನಗಳಲ್ಲಿ ಶ್ರೀಮದ್ ಭಾಗವತವನ್ನು ನುಡಿದರು ಶುಕಮುನಿಗಳು. ಪರೀಕ್ಷಿತ್ ಮಹಾರಾಜನಿಗಾಗಿ ಶುಕಮುನಿಗಳು ಶ್ರೀಮದ್ ಭಾಗವತವನ್ನು ಹೇಳಿದರು. ನೋಡಿ, ಮರಣ ಬಂದರೆ ಸಾಕು, ಸಂಪೂರ್ಣವಾಗಿ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಸಿದ್ಧನಾಗುತ್ತೇನೆ ಎಂಬುವವನು ಭಕ್ತನು. ಇನ್ನು ಮುಂದೆ ಹುಟ್ಟುವ ಎಂಟನೇ ಮಗುವಿನಿಂದ ನನಗೆ ಮರಣ, ಆದ್ದರಿಂದ ನನ್ನ ತಂಗಿಯನ್ನು ನಾನು ಸಾಯಿಸುತ್ತೇನೆ ಎಂಬುವವನು ಅಸುರನು, ಕಂಸನು. ಇದೇ ಭಕ್ತನಿಗೂ ಹಾಗೂ ಅಸುರನಿಗೂ ಇರುವ ವ್ಯತ್ಯಾಸ. ಪರೀಕ್ಷಿತ್ ಮಹಾರಾಜನಿಗೆ ಶಾಪವನ್ನು ನಾಶ ಮಾಡುವ ಶಕ್ತಿ ಇತ್ತು, ಆದರೆ ಶ್ರೀಮದ್ ಭಾಗವತವನ್ನು ಈ ಕಲಿಯುಗದ ಮೂರ್ಖ ಜನರಿಗಾಗಿ ಶುಕಮುನಿಗಳಂತಹ ಮಹಾಭಾಗವತೋತ್ತಮರ ಬಾಯಿಯಿಂದ ಬರಿಸಲು ಮರಣವನ್ನು ಸ್ವೀಕರಿಸಿದನು. ಪರದುಃಖ ದುಃಖಿ ವೈಷ್ಣವನು. ಅಂದು ಅರ್ಜುನನು ಅಂಧಕಾರದಲ್ಲಿದ್ದಂತೆ ನಟಿಸಿ ಭಗವಂತನ ಬಾಯಿಯಿಂದ ಗೀತೆಯನ್ನು ನುಡಿಸಿದನು, ಭಗವದ್ಗೀತೆಯನ್ನು ಹೇಳುವಂತೆ ಮಾಡಿದನು. ಇಂದು ಅರ್ಜುನನ ಮೊಮ್ಮಗನು ಶ್ರೀಮದ್ ಭಾಗವತವನ್ನು ಮಹಾಮುನಿಗಳಾದ ಶುಕಮುನಿಗಳ ಬಾಯಿಯಿಂದ ಬರುವಂತೆ ಮಾಡಿದನು. ಇದು ವೈಷ್ಣವರಿಗೆ ಇರುವ ಕರುಣೆ. ಆದರೆ ಈಗ ಕಂಸನನ್ನು ನೋಡಿ, ತನ್ನ ತಂಗಿ ಎಂದು ಕೂಡ ನೋಡಲಿಲ್ಲ, ಪರಿಗಣಿಸಲಿಲ್ಲ. ಈಗ ತಾನೇ ನನ್ನ ತಂಗಿಗೆ ಮದುವೆಯಾಗಿದೆ, ತಂಗಿಯ ಎಂಟನೆಯ ಮಗು ತಾನೇ ನನ್ನನ್ನು ಸಾಯಿಸುವುದು, ತಾಳ್ಮೆಯಿಂದ ಏನು ಮಾಡುವುದು ಎಂದು ಯೋಚಿಸೋಣ ನಂತರ. ಈ ರೀತಿಯಲ್ಲಿ ಚಿಂತನೆಗಳನ್ನು ಮಾಡದೆ ಕಂಸನು ಅಶರೀರವಾಣಿಯನ್ನು ಕೇಳಿದ ಕೂಡಲೇ ದೇವಕಿಯನ್ನು ಸಾಯಿಸಲು ಖಡ್ಗವನ್ನು ಎತ್ತುತ್ತಾನೆ. ಆಗ ವಸುದೇವನು ಕಂಸನಿಗೆ ಅನೇಕ ಉಪದೇಶಗಳನ್ನು ನೀಡುತ್ತಾನೆ. ಹೇಗೋ ಅವನನ್ನು ಸಮಾಧಾನ ಮಾಡಿ, ಸಾಯಿಸುವುದು ಎಂಟನೇ ಮಗುವಪ್ಪ, ನನ್ನ ಹೆಂಡತಿಯಲ್ಲ, ಏಕೆ ಈಗ ನೀನು ನಿನ್ನ ತಂಗಿಯನ್ನು ಕೊಲ್ಲಬೇಕು? ಹುಟ್ಟುವ ಎಲ್ಲ ನನ್ನ ಮಕ್ಕಳನ್ನು ನಿನಗೆ ಸಮರ್ಪಿಸುತ್ತೇನೆ, ಆಗ ನೀನೇನಾದರೂ ಮಾಡು ಎಂದು ಸಮಾಧಾನ ಮಾಡುತ್ತಾನೆ ವಸುದೇವನು. ಹೇಗೋ ಆ ಸಮಯದಲ್ಲಿ ದೇವಕಿಯ ಪ್ರಾಣವನ್ನು ಕಾಪಾಡುತ್ತಾನೆ, ಹೇಗೋ ಕಂಸನನ್ನು ಒಪ್ಪಿಸುತ್ತಾನೆ. ಆದರೆ ಅವರಿಬ್ಬರನ್ನು ಕಂಸನು ಸೆರೆಯಲ್ಲಿ ಬಂಧಿಸುತ್ತಾನೆ, ಕಾರಾಗೃಹದಲ್ಲಿ ಬಂಧಿಸುತ್ತಾನೆ, ಜೈಲಲ್ಲಿ ಹಾಕುತ್ತಾನೆ. ದೇವಕಿಗೆ ಈಗ ಮಗುವಾಗಲು ಪ್ರಾರಂಭಿಸುತ್ತದೆ. ಆದರೆ ಕೂಡಲೇ ಕಂಸನು ಬಂದು ಸಾಯಿಸುತ್ತಾನೆ. ಮಗುವು ಹುಟ್ಟುತ್ತದೆ, ತಕ್ಷಣವೇ ಕಂಸನು ಬಂದು ಸಾಯಿಸುತ್ತಾನೆ. ಮಗುವು ಹುಟ್ಟುತ್ತದೆ, ತಕ್ಷಣವೇ ಕಂಸನು ಸಾಯಿಸುತ್ತಾನೆ. ಈ ರೀತಿಯಲ್ಲಿ ದೇವಕಿಯ ಆರು ಮಕ್ಕಳು ಮರಣಿಸಿದರು. ಈಗ ದೇವಕಿಗೆ ಏಳನೆಯ ಸಂತಾನವು ಗರ್ಭದಲ್ಲಿ ಸಿದ್ಧವಾಯಿತು. ದೇವಕಿಗೆ ಏಳನೆಯ ಮಗುವು ಬೇರೆ ಯಾರೂ ಅಲ್ಲ, ಬಲರಾಮನು. ಬಲರಾಮನು ಕೂಡ ಕೃಷ್ಣನ ಅವತಾರ. ಈ ಬಲರಾಮನು ದೇವಕಿಯ ಗರ್ಭದಿಂದ ವಸುದೇವನ ಮತ್ತೊಂದು ಹೆಂಡತಿಯಾದ ರೋಹಿಣಿಯ ಗರ್ಭಕ್ಕೆ ಹೋಗುತ್ತಾನೆ. ಒಂದು ಗರ್ಭದಿಂದ ಮತ್ತೊಂದು ಗರ್ಭಕ್ಕೆ ಪ್ರವೇಶಿಸುತ್ತಾನೆ. ನಂತರ ರೋಹಿಣಿ ದೇವಿಗೆ ಹುಟ್ಟುತ್ತಾನೆ. ಆದ್ದರಿಂದಲೇ ಬಲರಾಮನಿಗೆ ರೋಹಿಣಿ ನಂದನ ಎಂದು ಕೂಡ ಹೆಸರು. ಇದು ಬಲರಾಮನ ಲೀಲೆ. ಈ ಬಲರಾಮನಿಂದಲೇ ನಾವು ಆಧ್ಯಾತ್ಮಿಕ ಬಲವನ್ನು ಪಡೆಯಬೇಕು. ಬಲರಾಮನಿಗೆ ಶರಣಾದರೇನೆ ನಾವು ಆ ಕೃಷ್ಣನನ್ನು ನೋಡಬಹುದು. ಬಲರಾಮನ ಪ್ರತಿನಿಧಿಯೇ ಅಂದರೆ ರೆಪ್ರೆಸೆಂಟೇಟಿವ್ ಆಚಾರ್ಯರು, ಗುರುಗಳು, ಸ್ಪಿರಿಚುವಲ್ ಮಾಸ್ಟರ್. ಬಲರಾಮ ಅಥವಾ ಗುರುಗಳು ಕೃಷ್ಣನನ್ನು ನೋಡಲು ಒಂದು ಟಾರ್ಚ್ ಇದ್ದಂತೆ, ಪ್ರಕಾಶವನ್ನು ಬೆಳಗುವ ದೀಪದಂತೆ. ಆ ಪ್ರಕಾಶದಿಂದಲೇ ನಾವು ಕೃಷ್ಣನನ್ನು ನೋಡಲು ಸಾಧ್ಯ. ಗುರುಗಳಿಗೆ ಶರಣಾಗದೆ ನಾವು ಕೃಷ್ಣನನ್ನು ನೋಡಲು ತಿಳಿಯಲು ಸಾಧ್ಯವಿಲ್ಲ. ಈ ಬಲರಾಮನ ಒಂದು ಗರ್ಭದಿಂದ ಮತ್ತೊಂದು ಗರ್ಭದ ಮಾರ್ಪಾಡಿಗೆ ತಾಯಿ ದೇವಕಿಗೆ ಗರ್ಭಪಾತವಾಯಿತೆಂದು ತಿಳಿಯುತ್ತಾರೆ. ಅಂದರೆ ಅಬೋರ್ಷನ್, ಗರ್ಭದಲ್ಲಿ ಏಳನೆಯ ಶಿಶುವು ನಾಶವಾಯಿತೆಂದು ತಿಳಿಯುತ್ತಾರೆ. ಈಗ ಬರುತ್ತಾನೆ ಕೃಷ್ಣನು. ಎಂಟನೆಯ ಮಗುವಾಗಿ ಕೃಷ್ಣನು ತಾಯಿ ದೇವಕಿಗೆ ಹುಟ್ಟುತ್ತಾನೆ. ಕೃಷ್ಣನ ಜನನವೋ ನಮ್ಮ ಹಾಗೆ ಜನನವೋ ಅಲ್ಲ. ಕೃಷ್ಣನು ಮೊದಲು ವಸುದೇವನ ಹೃದಯದಲ್ಲಿ ಪ್ರಕಾಶಿಸಿ ವಸುದೇವನಿಂದ ದೇವಕಿಯ ಹೃದಯಕ್ಕೆ ಪ್ರವೇಶಿಸಿದನು. ಕೃಷ್ಣನು ನಮ್ಮ ಹಾಗೆ 9 ತಿಂಗಳು ತಾಯಿಯ ಗರ್ಭದಲ್ಲಿ ನರಳುತ್ತಾ ಇರಲಿಲ್ಲ. ಇದೇ ಭಗವಂತನಿಗೂ ಹಾಗೂ ನಮಗೂ ಇರುವ ವ್ಯತ್ಯಾಸ. ಭಗವಂತನ ಲೀಲೆಗಳು, ಕಾರ್ಯಗಳು ನೋಡಲು ನಮಗೆ ನಮ್ಮ ಕಾರ್ಯಗಳ ಹಾಗೆಯೇ ಕಾಣಿಸಬಹುದು. ಆದರೆ ಭಗವಂತನ ಎಲ್ಲಾ ಲೀಲೆಗಳು, ಕಾರ್ಯಗಳು, ಚಟುವಟಿಕೆಗಳು ಆಧ್ಯಾತ್ಮಿಕವಾದವು. ಬರೀ ಕೃಷ್ಣನ ಲೀಲೆಗಳನ್ನು, ಚಟುವಟಿಕೆಗಳನ್ನು ತಿಳಿದುಕೊಂಡರೆ ಸಾಕು, ನಾವು ಈ ಭೌತಿಕ ಪ್ರಪಂಚದಿಂದ ವಿಮುಕ್ತರಾಗುತ್ತೇವೆ. ಆದ್ದರಿಂದಲೇ ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅರ್ಜುನನೇ, ಯಾರು ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೋ ಅವರು ದೇಹವನ್ನು ಬಿಟ್ಟ ನಂತರ ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟುವುದಿಲ್ಲ. ಅವರು ನನ್ನ ನಿತ್ಯವಾದ ನಿವಾಸಕ್ಕೆ ಬರುತ್ತಾರೆ. ನೋಡಿ, ಈ ರೀತಿಯಲ್ಲಿ ಹೇಳುತ್ತಾನೆ ಕೃಷ್ಣನು. ಆದ್ದರಿಂದಲೇ ನಾವು ಕೃಷ್ಣನು ಏನೇ ಮಾಡಿದರೂ ಸರಿ ಅದು ಆಧ್ಯಾತ್ಮಿಕವಾದದ್ದು ಎಂದು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಭೌತಿಕವಾಗಿರಲು ಸಾಧ್ಯವೇ ಇಲ್ಲ. ಕೃಷ್ಣನು ಅನೇಕ ಮಂದಿಯನ್ನು ಸಾಯಿಸಿದರೂ ಸರಿ, ಕೃಷ್ಣನು ಅನೇಕ ಮಂದಿಯನ್ನು ಮದುವೆಯಾದರೂ ಸರಿ, ಕೃಷ್ಣನು ಏನೇ ಲೀಲೆಗಳನ್ನು ಮಾಡಿದರೂ ಸರಿ, ಎಲ್ಲವೂ ಆಧ್ಯಾತ್ಮಿಕ ನೆಲೆಯಲ್ಲೇ ಇರುತ್ತದೆ ಎಂದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಹಾಗೆ ಅಲ್ಲ. ಕೆಲವು ಜನರು ಹೇಳುತ್ತಾರೆ, ಕೃಷ್ಣನು ಎಷ್ಟೊಂದು ಮಂದಿ ಸ್ತ್ರೀಯರನ್ನು ಮದುವೆಯಾಗಿದ್ದಾನೆ, ಕೃಷ್ಣನೊಡನೆ ಎಷ್ಟೊಂದು ಗೋಪಿಯಂದಿರಿರುತ್ತಾರೆ ಎಂದು ಮಾತನಾಡುತ್ತಾರೆ. ಆದರೆ ಕೃಷ್ಣನ ದಿವ್ಯವಾದ ನೆಲೆಯನ್ನು ಗೊತ್ತಿಲ್ಲದೆ ಕೃಷ್ಣನ ಬಗ್ಗೆ ಅಲ್ಪವಾಗಿ ಮಾತನಾಡುತ್ತಾರೆ ಅಲ್ಪ ಜನರು. ಕೃಷ್ಣನ ಲೀಲೆಗಳು ನಮ್ಮ ಹಾಗೆ ಭೌತಿಕ ನೆಲೆಯಲ್ಲಿ ಆಗಿದ್ದರೆ ಏಕೆ ಎಷ್ಟೊಂದು ಮಂದಿ ಆಚಾರ್ಯರು, ಸನ್ಯಾಸವನ್ನು ಪ್ರವೇಶಿಸಿರುವಂತಹ ಪರಮ ಭಕ್ತರು, ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡಿರುವಂತಹ ಕೃಷ್ಣನಿಗೆ ಶರಣಾಗಿ ಬ್ರಹ್ಮಚಾರ್ಯವನ್ನು ಆಚರಿಸುತ್ತಾರೆ? ಏಕೆ ಕಾಮಸುಖವೆಂದರೆ ತುಚ್ಚ ಎಂದು ಭಾವಿಸುತ್ತಾರೆ? ಶ್ರೀರಾಮಾನುಜಾಚಾರ್ಯರ ಗುರುಗಳು ಹೇಳುತ್ತಾರೆ, ಯಾಮುನಾಚಾರ್ಯರು ಹೇಳುತ್ತಾರೆ, ಯದವಧಿ ಮಮ ಚೇತಃ ಕೃಷ್ಣ ಪದಾರವಿಂದೇ ನವನವ ರಸಧಾಮನಿ ಉದ್ಯತಂ ರಾಂತುಂ ಆಸೀತ್ ತದವಧಿ ಬತ ನಾರಿ ಸಂಗಮೇ ಸ್ಮರ್ಯಮಾನೆ ಭವತಿ ಮುಖ ವಿಕಾರ ಸುಷ್ಟು ನಿಷ್ಠೀವನಂ ಚ. ನಾನು ಶ್ರೀಕೃಷ್ಣನ ಚರಣ ಕಮಲಗಳ ಸೇವೆಯಲ್ಲಿ ನನ್ನ ಮನಸ್ಸನ್ನು ತೊಡಗಿಸಿ ಸದಾ ಹೊಸತಾದ ದಿವ್ಯ ಮನಸ್ಥಿತಿಯನ್ನು ಸವಿಯಲು ಪ್ರಾರಂಭಿಸಿದ ಮೇಲೆ ಸ್ತ್ರೀ ಸಂಗಮವನ್ನು ಕುರಿತು ಯೋಚಿಸಿದಾಗಲೆಲ್ಲ ಅದಕ್ಕೆ ವಿಮುಖನಾಗುತ್ತೇನೆ ಮತ್ತು ಆಲೋಚನೆಗೆ ಉಗಿಯುತ್ತೇನೆ. ಅಂದರೆ ಕಾಮವು ಯೋಚನೆಗೆ ಬಂದರೆ ಸಾಕು, ಅಸಹ್ಯವಾಗುತ್ತದೆ ಶ್ರೀಕೃಷ್ಣನ ಭಕ್ತನಿಗೆ. ನೋಡಿ, ಕೃಷ್ಣನು ನಮ್ಮ ಹಾಗೆ ಕಾಮಿಸಿದ್ದರೆ ಏಕೆ ಅವನ ಭಕ್ತರಿಗೆ ಕಾಮವೆಂದರೆ ಆಗುವುದಿಲ್ಲ? ಅಕ್ರೂರ, ಉದ್ಧವ, ಭೀಷ್ಮ, ಚೈತನ್ಯ ಮಹಾಪ್ರಭುಗಳು, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಇಂತಹ ಮಹಾನ್ಗಳೆಲ್ಲ ಏಕೆ ಕೃಷ್ಣನಿಗೆ ಶರಣಾಗಿದ್ದಾರೆ? ಅತಿ ಉತ್ತಮ ಬ್ರಹ್ಮಚಾರಿ ಯಾರು, ಅರ್ಹತೆಗಳನ್ನು ಪಡೆದ ವ್ಯಕ್ತಿ ಯಾರು ಎಂದು ಪಾಂಡವರು ಮಾಡುತ್ತಿದ್ದ ರಾಜಸೂಯ ಯಜ್ಞದಲ್ಲಿ ನಿರ್ಣಯಿಸಬೇಕಾಯಿತು. ಅಂತಹ ಉತ್ತಮವಾದ ವ್ಯಕ್ತಿಗೆ ಆಸನದ ಮೇಲೆ ಕೂರಿಸಿ ಪೂಜೆಗಳನ್ನು ಸಲ್ಲಿಸಬೇಕಾದ ಒಂದು ಸಮಯ ಬಂತು. ಆಗ ಭೀಷ್ಮದೇವನಿಗೆ ನಿರ್ಧರಿಸುವ ಸಮಯ ಬಂತು. ಏಕೆಂದರೆ ಭೀಷ್ಮದೇವನು ಪಿತಾಮಹ, ಕುರುವೃದ್ಧರು, ಎಲ್ಲರಿಗೂ ಅವರೆಂದರೆ ತುಂಬಾ ಗೌರವ. ಅವರ ಉನ್ನತ ಸ್ಥಾನವನ್ನು ಎಲ್ಲರೂ ಅರಿತಿದ್ದರು, ತಿಳಿದಿದ್ದರು. ಆದ್ದರಿಂದ ಅತಿ ಉತ್ತಮವಾದ ವ್ಯಕ್ತಿ ಯಾರು ಎಂದು ಅವರೇ ನಿರ್ಧರಿಸುವಂತೆ ಒಂದು ಪರಿಸ್ಥಿತಿ ಬಂತು. ಆಗ ಭೀಷ್ಮದೇವನು ನಿರ್ಧರಿಸುತ್ತಾನೆ, ಶ್ರೀಕೃಷ್ಣನೇ ಅತಿ ಉತ್ತಮವಾದ ವ್ಯಕ್ತಿ, ಅವನೇ ನಿಜವಾದ ಬ್ರಹ್ಮಚಾರಿ. ಏಕೆಂದರೆ ಶ್ರೀಕೃಷ್ಣನು ಅನೇಕ ಮಂದಿ ಗೋಪಿಯಂದಿರೊಡನೆ ಇದ್ದರು, ಸುಂದರಿಯರೊಡನೆ ಇದ್ದರು, ಅರ್ಧರಾತ್ರಿಯಲ್ಲಿ ಸ್ತ್ರೀಯರೊಡನೆ ನಾಟ್ಯ ಮಾಡಿದ್ದರು, ರಾಸಲೀಲೆ ಆಡಿದರು. ಅವನು ಅವರ ಸಂಗಮಕ್ಕೆ, ಕಾಮಸುಖಕ್ಕೆ ಒಂದಿಷ್ಟು ಆಕರ್ಷಿತನಾಗಲಿಲ್ಲ. ನಾನು ಬ್ರಹ್ಮಚಾರಿಯೇ ಆಗಿರಬಹುದು, ಆದರೆ ಶ್ರೀಕೃಷ್ಣನ ಹಾಗೆ ನನಗೆ ಇರಲು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾನೆ ಭೀಷ್ಮ. ಈ ರೀತಿಯಲ್ಲಿ ಭೀಷ್ಮದೇವನು ಶ್ರೀಕೃಷ್ಣನನ್ನು ಉತ್ತಮವಾದ ವ್ಯಕ್ತಿ, ನಿಜವಾದ ಬ್ರಹ್ಮಚಾರಿ, ಎಲ್ಲ ಅರ್ಹತೆಗಳನ್ನು ಪಡೆದವನು ಎಂದು ತೀರ್ಮಾನಿಸುತ್ತಾನೆ. ನೋಡಿ, ಇದು ಕೃಷ್ಣನ ಒಂದು ದಿವ್ಯವಾದ ನೆಲೆ. ಎಲ್ಲೇ ಆಗಲಿ ಶ್ರೀಕೃಷ್ಣನು ಕಾಮಿಸಿದನು ಎಂದು ಶಾಸ್ತ್ರಗಳಲ್ಲಿ ಹೇಳಲಿಲ್ಲ. ಏಕೆಂದರೆ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಕಾಮ ಎಂಬುದೇ ವೈಕುಂಠ ಲೋಕಗಳಲ್ಲಿ ಇಲ್ಲವೇ ಇಲ್ಲ. ಕೃಷ್ಣ ಲೋಕದಲ್ಲಿ ಕಾಮ ಎಂಬುದೇ ಇಲ್ಲ. ಕೃಷ್ಣನ ಎಲ್ಲ ಲೀಲೆಗಳು ದಿವ್ಯವಾದವು. ಕೃಷ್ಣನು ಗೋಪಿಯಂದರೊಡನೆ ನಾಟ್ಯವಾಡುವುದು ಒಂದೇ, ಅಂದರೆ ರಾಸಲೀಲೆ ಮಾಡುವುದು ಒಂದೇ, ಅಸುರರನ್ನು ಕೊಲ್ಲುವ ಲೀಲೆಗಳು ಒಂದೇ, ವೃಂದಾವನ ಲೀಲೆಗಳು ಒಂದೇ, ದ್ವಾರಕಾ ಲೀಲೆಗಳು ಒಂದೇ, ಮಥುರಾ ಲೀಲೆಗಳು ಒಂದೇ, ಕೃಷ್ಣನ ಕುರುಕ್ಷೇತ್ರದ ಲೀಲೆಗಳು ಒಂದೇ. ಏಕೆಂದರೆ ಕೃಷ್ಣನ ಎಲ್ಲ ಕಾರ್ಯಗಳು ಆಧ್ಯಾತ್ಮಿಕ ನೆಲೆಯಲ್ಲಿ ಇರುತ್ತವೆ. ಇವುಗಳನ್ನೆಲ್ಲ ನಾವು ಗುರುಗಳಿಂದಲೇ ಅರಿಯಬೇಕು. ಶ್ರೀ ಬಲರಾಮನು ಗುರುತತ್ವ. ಆಗಲೇ ಹೇಳಿದಂತೆ ಬಲರಾಮನು ಒಂದು ದೀಪವಿದ್ದಂತೆ, ಟಾರ್ಚ್ ಲೈಟ್. ಬಲರಾಮ ಎಂಬುವ ಬೆಳಕಿನಿಂದಲೇ ನಾವು ಕೃಷ್ಣನನ್ನು ನೋಡಬಹುದು. ಕೃಷ್ಣನನ್ನು ಎಲ್ಲರೂ ನೋಡಬಹುದು, ದೇವಾಲಯಗಳಲ್ಲಿ ನೋಡಬಹುದು. ಆದರೆ ಕೃಷ್ಣನನ್ನು ಇದ್ದಂತೆ ಇದ್ದ ಹಾಗೆ ನೋಡಲು ಗುರುತತ್ವದ ದಯೆಯಿಂದಲೇ ಸಾಧ್ಯ. ಗುರುತತ್ವವಾದ ಬಲರಾಮನು ಈ ಕಲಿಯುಗದಲ್ಲಿ ನಿತ್ಯಾನಂದ ಪ್ರಭುಗಳಾಗಿ ಅವತರಿಸಿದ್ದಾನೆ. ಶ್ರೀಕೃಷ್ಣನ ಅವತಾರವಾದ ಚೈತನ್ಯ ಮಹಾಪ್ರಭುಗಳೊಡನೆ 500 ವರ್ಷಗಳ ಹಿಂದೆ ಬಲರಾಮನು ನಿತ್ಯಾನಂದ ಪ್ರಭುಗಳಾಗಿ ಬಂದನು. ಆದ್ದರಿಂದಲೇ ನಾವು ಚೈತನ್ಯ ಮಹಾಪ್ರಭುಗಳೊಡನೆ ನಿತ್ಯಾನಂದ ಪ್ರಭುಗಳಿಗೂ ಶರಣೆನ್ನುತ್ತೇವೆ. ಮೊತ್ತ ಪಂಚತತ್ವಕ್ಕೆ ನಾವು ಶರಣೆನ್ನುತ್ತೇವೆ, ನಮಸ್ಕರಿಸುತ್ತೇವೆ. ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಈ ರೀತಿಯಲ್ಲಿ ನಾವು ಗುರುತತ್ವವಾದ ಬಲರಾಮನಿಗೆ ಗುರುಗಳ ಮುಖಾಂತರ ಶರಣಾದಾಗ ನಾವು ಕೃಷ್ಣನನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳಬಹುದು. ಯಾವಾಗ ನಾವು ದಿವ್ಯವಾದ ಕೃಷ್ಣನನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುತ್ತೇವೋ ಆಗ ನಮ್ಮ ಬಾಳು ಪರಿಪೂರ್ಣವಾಗುತ್ತದೆ. ಹರೇ ಕೃಷ್ಣ.